कृष्णाय वासुदेवाय हरे परमात्मने प्रणत क्लेशनाशाय गोविंदाय नमो नमः। अभ्रमं भंगरहितं अजडं विमलं सदा आनंदतीर्थम अतुलं भजे तापत्रयापहं। तमोनदानंदमवापलोकस्तत्त्वप्रदीपाकृतिको गणेन यदास्य शीतांशु भुवा गुरुंस्तां त्रिविक्रमार्यान् प्रणमामि वर्यान्। ವಿಶ್ವೇಶ ತೀರ್ಥ ಗುರುಭ್ಯೋ ನಮಃ. ಹತ್ತನೇ ಸರ್ಗದ ಪಾಠ ಇವತ್ತು. ಶ್ರೀ ಮಧ್ವಾಚಾರ್ಯರಿಗೆ ಮಣ್ಣನ್ನು ಒಗೆಯಲು ಪ್ರೇರೇಪಿಸಿ ನಂತರ ತಾನೇ ಮಣ್ಣನ್ನು ಒಗೆಯುತ್ತಾ ಮೈಮರೆತ ರಾಜ ಯಾರು? ಶ್ರೀಮದಾಚಾರ್ಯರು ಪ್ರಯಾಣದ ಕಾಲದಲ್ಲಿ ಶಿಷ್ಯರ ಜೊತೆಗೆ ಪ್ರಯಾಣ ಮಾಡಬೇಕಾದ್ರೆ ಒಬ್ಬ ಈಶ್ವರ ದೇವ, ಅವನು ಈಶ್ವರ ದೇವ ಅಂತ ರಾಜ, ಅವನು ಅಲ್ಲಿಯ ಒಂದು ರೀತಿ ಲೋಕೋಪಕಾರವನ್ನೇ ಮಾಡ್ತಾ ಇದ್ದ, ಆದ್ರೆ ಅವನು ಸ್ವಲ್ಪ ಹಿಂಸೆ ಪಡಿಸಿ ಮಾಡ್ತಾ ಇದ್ದ. ಒಂದು ದೊಡ್ಡ ಕೆರೆಯನ್ನ ನೀರಿಗೋಸ್ಕರ ಕೆರೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಯಾರು ದಾರಿಯಲ್ಲಿ ಸಂಚಾರ ಮಾಡುವವರನ್ನು ಕೂಡ ಬಿಡ್ತಾ ಇರ್ಲಿಲ್ಲ. ಅವನು ಸ್ವಲ್ಪ ಹೊತ್ತು ಮಣ್ಣನ್ನ ಅಗದೆ ಮುಂದೆ ಹೋಗ್ಬೇಕು ಅಂತ ನಿಯಮ ಮಾಡಿದ್ದ. ಪ್ರತಿಯೊಬ್ಬರಿಗೂ ಈ ನಿಯಮ ಅಂತ, ಸನ್ಯಾಸಿಗಳು ಆಯುಧಗಳನ್ನೆಲ್ಲ ಮುಟ್ಟಬಾರದು ಅಂತ ಇದೆ. ಮಧ್ವಾಚಾರ್ಯರು ಪ್ರಯಾಣ ಮಾಡಿ ಬರುವಂತಹ ಪ್ರಸಂಗದಲ್ಲಿ ಇದೇ ಈಶ್ವರ ದೇವ ಮಧ್ವಾಚಾರ್ಯರು ಅವರ ಶಿಷ್ಯ ಪರಿವಾರವನ್ನೆಲ್ಲ ನೋಡಿ, ನೀವೇ ಈ ರೀತಿ ಮಣ್ಣನ್ನು ತೆಗೆದು ಬಿಟ್ಟು ಹೋಗಬೇಕು ಅಂತ ನಿಯಮ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಇವನ ದುರ್ಬುದ್ಧಿಯನ್ನು ನೋಡಿ ಅವ್ರು ಹೇಳ್ತಾರೆ, ನಮಗೆ ಸನ್ಯಾಸಿಗಳು ಈ ಪಿಕಾಸಿ, ಗುದ್ದಲಿ, ಹಾರೆ ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಮಣ್ಣು ತೆಗೆಯುವ ಅಭ್ಯಾಸವೇ ಇಲ್ಲ. ನೀನೊಂದು ಸ್ವಲ್ಪ ನಮಗೆ ಹೇಳಿಕೊಡು, ಯಜಮಾನನಾಗಿ ನೀನು ಹೇಳಿಕೊಟ್ರೆ ನಾವು ಅದನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ರು. ಆಯ್ತು ಅಂತ ಅವನು ಗುದ್ದಲಿ ತಗೊಂಡು ಅಗಿಲಿಕ್ಕೆ ಆರಂಭ ಮಾಡಿದ. ಮಧ್ವಾಚಾರ್ಯರು ಈ ಅಗಿಯುವುದು ನಿರಂತರ ನಡೀಲಿ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ರು. ಅವನಿಗೆ ಅಗಿಯುವುದನ್ನ ನಿಲ್ಲಿಸಲಿಕ್ಕಾಗಲೇ ಇಲ್ಲ. ಜಗತ್ತನ್ನೇ ನಿಯಂತ್ರಣ ಮಾಡುವ ಮಧ್ವಾಚಾರ್ಯರ ಮಹಿಮೆಯಿಂದಾಗಿ ಮಧ್ವ ಗುರುಗಳು ಸನ್ಯಾಸಿಗಳಲ್ಲಿ ವಿಪರೀತವಾಗಿ ವರ್ತಿಸಿದ ಈಶ್ವರ ದೇವ ಮಣ್ಣನ್ನಗಿತಾನೇ ನಿಂತಿದ್ದ. ಅವನ ಹೆಸರು ಈಶ್ವರ ದೇವ ಅಂತ ಹೆಸರನ್ನು ಹೇಳಿದ್ರೆ ಈ ಕಥೆಯನ್ನು ನೆನಪು ಮಾಡಿಕೊಂಡು ಅದನ್ನೇ ಇಲ್ಲಿ ಹೇಳಿತ್ತು. ಒಂದೇ ಅಕ್ಷರದ ಅಪೂರ್ವವಾದ ಶ್ಲೋಕ, ಒಂದೇ ಅಕ್ಷರದಲ್ಲಿ ರಚನೆಗೊಂಡ ಅಪೂರ್ವವಾದ ಶ್ಲೋಕ. ನಾನೇ ನೇನಾ ನೇನಾ ನೇನೋ ನಾನೂನ ನನ್ನಾಹ ನಾನಾ ನಾನು ನೂನನ್ ನಾಣೆ ನಾನೂನ ನಾನುನ್ನಹ ಅಂತ ಹತ್ತನೇ ಸರ್ಗದಲ್ಲಿ ಬರೀ ನಕಾರದಿಂದ ಒಂದು ಆಚಾರ್ಯರ ಮಹಿಮೆಯನ್ನು ಕೊಂಡಾಡುವ ಶ್ಲೋಕವನ್ನ ರಚನೆ ಮಾಡಿದ್ದಾರೆ. ಇದು ಹತ್ತನೆಯ ಸರ್ಗದಲ್ಲಿ ಇದೆ. ಎಲ್ಲಿ ಬರುತ್ತೆ ಅಂದ್ರೆ ಹತ್ತನೇ ಸರ್ಗದಲ್ಲಿ ಅಂತ ಸುಲಭ ಉತ್ತರ ಇದೆ. ಮಧ್ವಾಚಾರ್ಯರು ತಮ್ಮ ಶಿಷ್ಯರನ್ನು ದೋಣಿಯೇ ಇಲ್ಲದೆ ಯಾವ ನದಿಯನ್ನು ಸಸಾಮರ್ಥ್ಯದಲ್ಲಿ ದಾಟಿಸಿದರು. ಮಧ್ವಾಚಾರ್ಯರು ಒಂದು ಬದರಿ ಯಾತ್ರೆಯ ಪ್ರಸಂಗದಲ್ಲಿ ತುರುಷ್ಕ ರಾಜಧಾನಿಯನ್ನ ಮುಸ್ಲಿಂ ನಾಡನ್ನ ದಾಟಿಕೊಂಡು ಹೋಗ್ಬೇಕಾಗಿತ್ತು. ಆ ಪ್ರಸಂಗದಲ್ಲಿ ಗಂಗಾ ನದಿಯನ್ನ ದಾಟದೆ ಉಪಾಯ ಇರಲಿಲ್ಲ. ಗಂಗಾ ನದಿಯನ್ನ ದಾಟಲಿಕ್ಕೆ ಬೇಕಾದ ದೋಣಿ ಹುಟ್ಟುಗಳನ್ನ ಆ ರಾಜ ತುರುಷ್ಕ ರಾಜ ವ್ಯವಸ್ಥೆ ಮಾಡಲಿಲ್ಲ. ಯಾರು ಬರಬಾರದು ಅಂತ ದೋಣಿಯನ್ನೆಲ್ಲ ತೆಗೆದು ಬಿಟ್ಟಿದ್ದ. ಮಧ್ವಾಚಾರ್ಯರು ಶಿಷ್ಯರಿಗೆ ಹೇಳಿದ್ರು, ನೀವು ಯಾರು ಚಿಂತೆ ಮಾಡಬೇಡಿ, ನಾನು ಗಂಗಾ ನದಿಗೆ ಹಾರ್ತೇನೆ, ನನ್ನ ಕಾಲ್ ನೀವು ಹಿಡ್ಕೊಳ್ಳಿ, ಇನ್ನೊಬ್ರು ಕಾಲ್ ಇನ್ನೊಬ್ರು ಹಿಡ್ಕೊಳ್ಳಿ ಅಂತ ಸರಣಿ ಎಲ್ಲಿ ಎಲ್ಲಾ ಶಿಷ್ಯರನ್ನು ಕೂಡ ನದಿ ದಾಟಿಸಿದ್ರು. ಇವತ್ತು ಹಾಗೆ ಮಧ್ವ ಪರಂಪರೆಯವರ ಕಾಲ ಹಿಡ್ಕೊಂಡ್ರು ಅದು ಮಧ್ವಾಚಾರ್ಯ ಕಾಲ ಹಿಡ್ಕೊಂಡಷ್ಟೇ ಪುಣ್ಯ ಇದೆ. ಆ ಗಂಗಾ ನದಿಯನ್ನ ಸಾಮರ್ಥ್ಯದಿಂದ ದಾಟಿಸಿದ್ರು. ಯಾವ ನದಿಯನ್ನು ದಾಟಿಸಿದ್ರು ಅಂದ್ರೆ ಗಂಗಾ ನದಿ ಅಂತ ಉತ್ತರ ಹೇಳಿದ್ರೆ ಆಯ್ತು. ಆ ಗಂಗಾ ನದಿಯನ್ನು ದಾಟುವ ಪ್ರಸಂಗದಲ್ಲಿ ಅನೇಕ ದೂರದಿಂದ ತುರುಷ್ಕ ರಾಜನ ಭಂಟರು ನೋಡಿದ್ರು, ಯಾರೋ ನಗರದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ವಾರಯತ ವಾರಯತ ಮಾರಯತ ಮಾರಯತ ಅಂತ ಮಾರೋ ಮಾರೋ ಅಂತ ಅನ್ಕೊಂಡು ಬಂದ್ರು ಅವರು ತುರುಷ್ಕ ರಾಜರ ಭಟರು. ಅವ್ರನ್ನ ಸಂಹಾರ ಮಾಡಿ, ಅವ್ರನ್ನ ಹೊಡಿರಿ, ಅವ್ರನ್ನ ಕೊಲ್ಲಿ ಅಂತ ಈ ರೀತಿಯಾಗಿ ಮಧ್ವಾಚಾರ್ಯರ ಪರಿವಾರದವರನ್ನ ಮಧ್ವಾಚಾರ್ಯನೆಲ್ಲ ಹೊಡಿಲಿಕ್ಕೆ ಬಂದಾಗ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ತುರುಷ್ಕ ಭಾಷೆಯಲ್ಲೇ ಅವರ ಭಾಷೆಯಲ್ಲಿ ಮಾತನಾಡಿದ್ರು. ಜಡಾಜಲೇ ಪತತ ಸಾಹಸಾದಹೋ ನಭಯಂ ಹಿವೋ ಬಹುತಯಾ ಬಹೋರ್ಜನಾತ್ ಭವತಾಂ ಪತಿಂ ಕ್ಷಿತಿಪತಿಂ ದಿದೃಕ್ಷವಃ ಪ್ರತಿಯಾಮಕೇನ ಕಲಹಂ ಚಿಕೀರ್ಷತ ಅಂತ ಪಂಡಿತಾಚಾರ್ಯರ ಮಾತು. ಅವರು ಆಚಾರ್ಯರು ಹೇಳ್ತಾರೆ, ನಾವಿರುವುದು ಅಲ್ಪಸಂಖ್ಯೆಯ 10-15 ಜನ ಶಿಷ್ಯವರ್ಗದವರು, ಮತ್ತೆ ನಮ್ಮ ಕೈಯಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ. ನೀವು 1000-1000 ಸಂಖ್ಯೆಯಲ್ಲಿದ್ದೀರಿ, ಶಸ್ತ್ರಾಸ್ತ್ರಗಳನ್ನ ಧಾರಣೆ ಮಾಡಿದಿರಿ. ಮೊದಲು ನಾವು ಬರ್ತಾ ಇರುವ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಯಾರು ಆತಂಕ ಪಡಬೇಡಿ. ನಿಮ್ಮ ಭೂಪಾಲ, ನಿಮ್ಮ ರಾಜ, ನಿಮ್ಮ ದೊರೆಯನ್ನ ನೋಡಬೇಕು ಅನ್ನುವ ಆಸಕ್ತಿಯಿಂದ ನಾವು ಬರ್ತಾ ಇದ್ದೇವೆ, ಮತ್ತೇನೂ ಅಲ್ಲ ಅಂತ ಇಷ್ಟು ಹೇಳಿದ್ರೆ ಒಳ್ಳೆ ಗರುಡ ಮಂತ್ರವನ್ನ ತಿಳಿದವನು ಸರ್ಪಗಳ ಆರ್ಭಟವನ್ನ ಹೇಗೆ ನಿಲ್ಲಿಸಿ ಬಿಡ್ತಾನೋ ಹಾಗೆ ಮಧ್ವಾಚಾರ್ಯರ ಮಾತೆಂಬ ಆ ಒಂದು ಔಷಧಿಯಿಂದ ಸರ್ಪಗಳಂತೆ ಬುಸುಗುಟ್ಟುವ ತುರುಷ್ಕ ಭೃತ್ಯರೆಲ್ಲ ಸ್ತಬ್ಧ ಆಗಿ ಹೋದ್ರು. ಆ ಪ್ರಸಂಗದಲ್ಲಿ ಮಧ್ವಾಚಾರ್ಯರು ಈ ತಮ್ಮ ಪರಿವಾರವನ್ನೆಲ್ಲ ದಾಟಿಕೊಂಡು ಬರುವ ಏನೋ ಗಲಾಟೆ ಆಗ್ತಾ ಇತ್ತು ಅಂತ ರಾಜ ಅರಮನೆಯ ಒಬ್ಬರಿಗೆಯಲ್ಲಿ ಬಂದು ನಿಂತು ನೋಡ್ತಾನೆ. ಆಚಾರ್ಯರ ಆ ರೂಪ, ಲಾವಣ್ಯ, ಅವರ ತೇಜಸ್ಸು, ಅದನ್ನೆಲ್ಲ ನೋಡಿ ಸ್ವಾಗತ ಮಾಡಿದ. ಗಾಂಭೀರ್ಯಂ ಧೃತಿ ಮುರುವೀರ್ಯ ಮಾರ್ಯ ಭಾವಂ ತೇಜೋಗ್ರ್ಯಂ ಗಿರಮಪಿ ದೇಶ ಕಾಲಯುಕ್ತ ರಾಜಹಾಸ್ಯ ಸ್ಫುಟಮುಪಲಭ್ಯ ವಿಸ್ಮಿತೋಸ್ಮೈ ರಾಜ್ಯಾರ್ಧಂ ಸಪದಿ ಸಮರ್ಪಯಾಂ ಬಭೂವ. ಬಹಳ ರೋಚಕವಾದ ಕಥೆ ಇದೆ ಇಲ್ಲಿ. ಆಚಾರ್ಯರು ಆ ರಾಜನ ಬಳಿ ಹೋಗ್ತಾರೆ. ಹೋದಾಗ ಯೋಸೋದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರ್ವಂ ತತ್ಪರಾನುಗ್ರಹೇಣ. ಭುವನಕ್ಕೆಲ್ಲ ಯಾವ ನಿನ್ನ ದೊರೆಯಿದಾನೋ, ನಿನ್ನ ಹೃದಯದಲ್ಲಿರುವ ದೇವರೇ ನನ್ನ ಹೃದಯದಲ್ಲಿದ್ದಾನೆ, ನನ್ನ ಹೃದಯದಲ್ಲಿರುವ ದೇವರೇ ನಿನ್ನ ಹೃದಯದಲ್ಲಿದ್ದಾನೆ ಅಂತಾರೆ. ಅವನು ಆಚಾರ್ಯರ ಮಾತಿಗೆ ತುಂಬಾ ವಶನಾಗಿ ಬಿಡ್ತಾನೆ. ಯಾಕೆಂದ್ರೆ ಅವನ ಸಿದ್ಧಾಂತದ ಪ್ರಕಾರ ಅವನ ಹೃದಯದಲ್ಲಿರುವ ದೇವರು ಜಗತ್ತಿನಲ್ಲಿದ್ದಾನೆ ಅಂತ ಅವನು ತಿಳ್ಕೊಂಡಿದ್ದಾನೆ. ಅಲ್ಲಾನೆ ಎಲ್ಲಾ ಕಡೆ ಇದ್ದಾನೆ ಅಂತ ಅನ್ಕೊಂಡಿದ್ದಾನೆ. ಮಧ್ವಾಚಾರ್ಯರು ಯಥಾರ್ಥವಾಗಿ ಹೇಳಿದ್ದಾರೆ, ನನ್ನ ಹೃದಯದಲ್ಲಿರುವ ದೇವರು ಎಲ್ಲಾ ಕಡೆ ಇದ್ದಾನೆ. ಇದು ಸತ್ಯವಾದ ಸಂಗತಿ. ಅಲ್ಲ ಎಲ್ಲಾ ಕಡೆ ಇದ್ದಾನೆ ಅನ್ನೋ ಸತ್ಯವಾಗಬೇಕಾಗಿಲ್ಲ. ಆ ಸೆಂಟೆನ್ಸ್ ಸತ್ಯ ಇದೆ. ಅದನ್ನ ಆಚಾರ್ಯರು ಪ್ರಯೋಗ ಮಾಡಿದ್ರು. ಅವನು ಬಹಳ ಸಂತುಷ್ಟನಾಗಿ ಆಚಾರ್ಯರು ನಡೆದು ಬರ್ತಾ ಇದ್ರೆ ಅವರ ತೇಜಸ್ಸು, ಅವರ ಮಾತಿನ ಧಾಟಿ, ಅವರ ಲಾವಣ್ಯ, ಮತ್ತೆ ಪೂಜ್ಯ ಭಾವ, ಅವರಲ್ಲಿರುವಂತಹ ಗತ್ತು, ಸ್ಥಾನ ಮಾನ, ಇದೆಲ್ಲಾ ನೋಡಿ ರಾಜನಿಗೆ ಅನ್ನಿಸ್ತಂತೆ, ಬರೀ ನಾನು ಯಾವುದೋ ರೀತಿ ಬದುಕ್ತಾ ಇದ್ದೇನೆ, ಇಂತಹ ಒಬ್ಬ ದೊಡ್ಡ ತಪಸ್ಸಿಗಳಿಗೆ ಎಲ್ಲ ಕೊಳ್ಳೆ ಹೊಡೆದ ರಾಜ್ಯವೇ, ಅರ್ಧ ರಾಜ್ಯವನ್ನು ಕೊಟ್ಟು ಬಿಡೋಣ ಅಂತ ಮಧ್ವಾಚಾರ್ಯರಿಗೆ ಅರ್ಧ ರಾಜ್ಯವನ್ನೇ ಒಪ್ಪಿಸಿದ ಅಂತ ಕಥೆ ಇದೆ. ಅದು ಎಲ್ಲಿದೆ, ಏನಿದೆ, ಯಾವುದು ದಾಖಲೆ ಇಲ್ಲ. ಇದ್ದಿದ್ರೆ ಇನ್ನ ಯಾವ ಮಠಕ್ಕೆ ಸೇರಬೇಕು ಅಂತ ಗಲಾಟೆ ಬೇರೆ ಆಗ್ತಾ ಇತ್ತು. ಅದು ಬಹುಶಃ ಮಧ್ವಾಚಾರ್ಯರು ಆ ದ್ರೋಣಾಚಾರ್ಯರಿಗೆ ದ್ರುಪದ ರಾಜ ರಾಜ್ಯ ಕೊಟ್ಟಾಗ ತಿರುಗಿಸಿ ಕೊಟ್ರು. ಅವರು ಬ್ರಾಹ್ಮಣರು ಯಾವುದಕ್ಕೂ ಆಸೆ ಪಡೋರಲ್ಲ, ಹಾಗಾಗಿ ಆ ರಾಜನಿಗೆ ವಾಪಸ್ ಕೊಟ್ಟು ಬಂದಿರ್ತಾರೆ ಅಂತ ಅರ್ಥ. ಹಾಗೆ ಈ ಎಲ್ಲ ಕಥೆಗಳನ್ನು ಈ ಮುಂದಿನ ಪ್ರಶ್ನೆಗಳಲ್ಲಿ ಸಂಗ್ರಹ ಮಾಡಿಕೊಳ್ಬಹುದು. ನದಿಯನ್ನು ದಾಟುತ್ತಿದ್ದ ಮಧ್ವಾಚಾರ್ಯರ ಪರಿವಾರವನ್ನು ತಡೆಯಲು ಬಂದ ರಾಜಭಟರನ್ನು ಮಧ್ವಾಚಾರ್ಯರು ಯಾವ ಭಾಷೆಯಲ್ಲಿ ಮಾತನಾಡಿಸಿದರು ಅಂದ್ರೆ ತುರುಷ್ಕ ಭಾಷೆಯಲ್ಲಿ ಅಂತ ಉತ್ತರ. ಮಧ್ವಾಚಾರ್ಯರ ವರ್ಚಸ್ಸನ್ನು ಕಂಡು ಆಶ್ಚರ್ಯಚಕಿತನಾದ ತುರುಷ್ಕ ರಾಜ ಏನು ಮಾಡಿದ್ದ ಅಂದ್ರೆ ಅರ್ಧ ರಾಜ್ಯವನ್ನು ಕೊಟ್ಟ. ಮಧ್ವಾಚಾರ್ಯರನ್ನು ಆಕ್ರಮಿಸಲು ಬಂದ ಕಳ್ಳರು ಕೊನೆಗೆ ಏನು ಮಾಡಿಕೊಂಡರು? ಮಧ್ವಾಚಾರ್ಯರು ಇನ್ನೊಂದು ಬಾರಿ ಸಂಚಾರ ಮಾಡಿಕೊಂಡು ಹೋಗಬೇಕಾದ್ರೆ ಇವರ ಪರಿವಾರದಲ್ಲಿ ದೇವರ ಪೆಟ್ಟಿಗೆ, ನಗ ನಾಣ್ಯಗಳೆಲ್ಲ ಇದೆ, ಅದನ್ನ ಅಪಹಾರ ಮಾಡಬೇಕು ಅಂತ ಒಂದು ಕಳ್ಳ ದರೋಡೆಕೋರರ ಗುಂಪು ಬರುತ್ತೆ. ಅವತ್ತಿನ ಕಾಲದಲ್ಲಿ ತುಂಬಾ ಬಡತನ, ದಾರಿದ್ರ್ಯಗಳಿತ್ತು. ಹೊಡೆದು ಬಡದು ಎಲ್ಲ ಬದುಕುವಂತಹ ವ್ಯಕ್ತಿತ್ವದವರು ಇದ್ರು ಆಚಾರ್ಯರು. ಕರಗಪಟ ಪಿಂಡಾರ್ಥ ಅಧಿಕೃತ ಚರಣ್ಯೇತೆ ಶ್ವೇತ ನಿತ್ಯ ಮಿತಯ ಘಾತಯದಹೋ. ಅವ್ರ ಕೈಯಲ್ಲಿ ಒಂದು ಬಟ್ಟೆ ತುಂಡು ಮಾಡಿ ಇದ್ರ ನಿಧಿ ಇದೆ ಅಂತ ಎಸೆದ್ರು. ಅದು ಭಾರ ಭಾರವಾಗಿ ಕಾಣಿಸ್ತಂತೆ. ಅವ್ರು ನನಗೆ ಬೇಕು ಸಂಪತ್ತು, ನನಗೆ ಬೇಕು ಸಂಪತ್ತು ಅಂತ ಪರಸ್ಪರ ದಂಡುಕೋರರೇ ಪಡೆದಾಡಿಕೊಂಡು ಬೀಳುವ ಪ್ರಸಂಗದಲ್ಲಿ ಆಚಾರ್ಯರು ಅಲ್ಲಿಂದ ಶಿಷ್ಯರನ್ನ ಕರೆದುಕೊಂಡು ಮುಂದೆ ಹೋಗಿದ್ರು ಅಂತ. ಏನು ಮಾಡಿಕೊಂಡರು ಅಂದ್ರೆ ತಮಗೆ ತಾವೇ ಹೊಡೆದುಕೊಂಡರು. ರಾಮ ಕರದೂಷಣಾದಿಗಳು ಬಂದಾಗ ಸಂಮೋಹನಾಸ್ತ್ರ ಪ್ರಯೋಗ ಮಾಡಿದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಇವನಿಗೆ ಅವರಾಮ, ಅವನಿಗೆ ಇವರಾಮ, ಶ್ರೀರಾಮ ಆ ರಾಮ ಅಂತ. ಹಾಗೆ ರಾಮನ ಭಂಟರಾದ ಆಚಾರ್ಯರು ಕೂಡ ಸಂಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಕಥೆಯಂತೆ ಇದು. ತಮಗೆ ತಾವೇ ಹೊಡೆದಾಡಿಕೊಂಡರು. ನೂರಾರು ಕಳ್ಳರು ಮಧ್ವಾಚಾರ್ಯರನ್ನು ಕೊಲ್ಲಲು ಬಂದಾಗ ಮಧ್ವಾಚಾರ್ಯರು ಏನು ಮಾಡಿದರು ಅಂದ್ರೆ, ಈ 16 ಸರ್ಗದಲ್ಲಿ ಒಂದು ಅಷ್ಟಮಠದ ಮೂಲ ಪುರುಷರ ಹೆಸರುಗಳನ್ನ ಕೊಟ್ಟಿಲ್ಲ. ಅದನ್ನ ಒಂದು ರಸಪ್ರಶ್ನೆಯಲ್ಲಿ ನಾನು ಹೇಳಿರ್ತೇನೆ, ನೀವು ಸೇರಿಸಿಕೊಳ್ಬೇಕು. ಕಾಣಿಯೂರು ಮಠದ
ಪುರುಷರು ರಾಮತೀರ್ಥರು. ಕಾಣಿಯೂರು ಮಠದ ಮೂಲ ಪುರುಷರು ರಾಮತೀರ್ಥ.
ಎಲ್ಲ ಮೂಲ ಪುರುಷರ ಚಿಂತನೆಯನ್ನು ಮಾಡಬೇಕು ನಾವು. ಇನ್ನ ಸೋದೆ ಮಠದ ಮೂಲ ಪುರುಷರು ವಿಷ್ಣು ತೀರ್ಥರು, ಕುತ್ತಿಗೆ ಮಠದ ಮೂಲ ಪುರುಷರು ಉಪೇಂದ್ರ ತೀರ್ಥರು, ಆಮೇಲೆ ಅದಮಾರ ಮಠದ ಮೂಲ ಪುರುಷರು ನರಹರಿ ತೀರ್ಥರು ಅಂತ ಈಗ ಅದರಲ್ಲಿ ಒಂದು ಚರ್ಚೆ ಇದೆ, ನರಹರಿ ತೀರ್ಥರು ಅಂತ ಹೇಳುವ ಕ್ರಮ ಇದೆ. ಆಮೇಲೆ ಬೇಜಾವರ ಮಠದ ಮೂಲ ಪುರುಷರು ಅಧೋಕ್ಷಜ ತೀರ್ಥರು, ಋಷಿಕೇಶ ಸಂಸ್ಥಾನ ಅಂತಾನೆ ಪ್ರಸಿದ್ಧ ಕಲಿಮಾರ ಮಠ ಋಷಿಕೇಶ ತೀರ್ಥರು, ಆಮೇಲೆ ಕಾಣಿಯೂರು ಕೃಷ್ಣಾಪುರ ಮಠದ ಮೂಲ ಪುರುಷರು ನರಸಿಂಹ ತೀರ್ಥರು, ಶಿರೂರು ಮಠದ ಮೂಲ ಪುರುಷರು ವಾಮನ ತೀರ್ಥರು ಅಂತ ಹೀಗೆ ಆಯಾ ಮೂಲ ಪುರುಷರ ಹೆಸರುಗಳನ್ನು ಕೂಡ ಒಮ್ಮೆ ಮನಸ್ಸಿಗೆ ತಂದುಕೊಳ್ಬೇಕು. ಈಗ ತುಂಬಾ ಜನ ಶಿಷ್ಯರ ಮೇಲೆ ದಂಡುಕೋರರು ಕಳ್ಳರು ಅವರೆಲ್ಲರೂ ಕೂಡ ಮುಗಿಬಿದ್ದಾಗ ಮಧ್ವಾಚಾರ್ಯರು ತಮ್ಮ ಬಲವನ್ನು ಉಪೇಂದ್ರ ತೀರ್ಥರಲ್ಲಿ ಆವಾಹನೆ ಮಾಡಿ ಕಳಿಸಿದ್ರು. ಉಪೇಂದ್ರ ತೀರ್ಥರು ಒಳ್ಳೆ ಬಲಿಷ್ಠರಾಗಿದ್ರು. ಅಂದ್ರೆ ಮಧ್ವಾಚಾರ್ಯರು ಎಲ್ಲಾ ಅಂಶಗಳಲ್ಲೂ ಶಿಷ್ಯರನ್ನ ತಯಾರು ಮಾಡಿದ್ರು. ಕುಸ್ತಿ ಕರಾಟೆ ಎಲ್ಲ ಗೊತ್ತಿತ್ತು. ಶಾಸ್ತ್ರ ವಿದ್ಯೆಗಳನ್ನ ತಿಳಿದವರಲ್ಲ ಭೀಮಸೇನ ದೇವರು, ಅವರೇ ಮಧ್ವಾಚಾರ್ಯರು. ಹಾಗಾಗಿ ಶಿಷ್ಯರನ್ನ ಪಳಗಿಸಿದ್ರು. ಅವರು ಉಪೇಂದ್ರ ತೀರ್ಥರು ಒಬ್ಬರೇ ನಿಂತು ಯುದ್ಧ ಮಾಡಿ ಅವರನ್ನೆಲ್ಲ ಓಡಿಸಿದ್ರು ಅಂತ ಇತಿಹಾಸ ಇದೆ. ಉಪೇಂದ್ರ ತೀರ್ಥರು ಕುತ್ತಿಗೆ ಮಠದ ಮೂಲ ಪುರುಷರು. ಯಾರನ್ನು ಆಕ್ರಮಿಸಲು ಬಂದ ಸಿಂಹವನ್ನು ಮಧ್ವಾಚಾರ್ಯರು ಪ್ರಹಾರ ಮಾಡಿದರು. ಸತ್ಯತೀರ್ಥ ಅಂತ ಮಾಯಾವಾದ ಮತದ ಒಬ್ಬ ದೈತ್ಯ ಸತ್ಯತೀರ್ಥ ಅನ್ನೋ ನಾಮದಿಂದ ಹುಟ್ಟಿದಾನೆ. ಮಾಯಾವಾದ ಮತದ ಮೇಲೆ ಮಧ್ವಾಚಾರ್ಯರು ಹರಿಹಾಯ್ತಾ ಇದ್ದಾರೆ, ಆ ಮತ ಅಪ್ರಾಮಾಣಿಕ ಅಂತ ಹೇಳ್ತಾ ಇದ್ದಾರೆ ಅಂತ ಸಿಟ್ಟು ಮಾಡಿಕೊಂಡು ಒಂದು ಕುಲಿಯ ರೂಪದಲ್ಲಿ ಬಂದು ಸಂಹಾರ ಮಾಡಬೇಕು, ಆಕ್ರಮಣ ಮಾಡಬೇಕು ಅಂತ ಬಂದಾಗ ಮಧ್ವಾಚಾರ್ಯರು ಆ ಕುಲಿಯ ರೂಪದಲ್ಲಿರುವ ಸತ್ಯತೀರ್ಥರನ್ನ ಪ್ರಹಾರ ಮಾಡಿದ್ರು ಅಂತ ಕಥೆ. ಯಾರನ್ನಾದ್ರೆ ಸತ್ಯತೀರ್ಥನನ್ನ ಅಲ್ಲ, ಹುಲಿಯ ರೂಪದಲ್ಲಿ ದೈತ್ಯ ಬಂದ, ಸತ್ಯತೀರ್ಥ ಅಂತ ಅವನ ಹೆಸರಲ್ಲ, ಸತ್ಯತೀರ್ಥನ ಮೇಲೆ ಆಕ್ರಮಣ ಮಾಡ್ಲಿಕ್ ಬಂದ ಅಂತ ಅರ್ಥ. ನಾನೊಂದ್ ಸ್ವಲ್ಪ ತಪ್ಪು ಹೇಳಿದೆ. ವ್ಯಾಘ್ರ ರೂಪದಲ್ಲಿ ಬಂದ ಒಬ್ಬ ದೈತ್ಯ. ಮಾಯಾವಾದದ ಹಿನ್ನೆಲೆಯಲ್ಲಿ ಆಚಾರ್ಯರು ಸಿದ್ಧಾಂತ ಸ್ಥಾಪನೆ ಮಾಡ್ತಾ ಇದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಬಂದ ಒಬ್ಬ ವ್ಯಾಘ್ರ ರೂಪಿ ಆದ ದೈತ್ಯ ಸತ್ಯತೀರ್ಥನ ಮೇಲೆ ಎಗರಲಿಕ್ಕೆ ಬಂದಿದ್ದ. ಅವಾಗ ಆಚಾರ್ಯರು ಅವನನ್ನ ಪ್ರಹಾರ ಮಾಡಿದ್ರು. ಮಧ್ವಾಚಾರ್ಯರು ವ್ಯಾಸ ಮುಷ್ಟಿಗಳನ್ನು ಯಾರಿಂದ ಪಡೆದರು? ಊರ್ಧ್ವ ಬದರಿಕಾಶ್ರಮದಲ್ಲಿ ಆಚಾರ್ಯರು ವೇದವ್ಯಾಸ ದೇವರ ವಿಯೋಗವನ್ನು ಸಹಿಸದೇ ಇದ್ದಾಗ ನೀನು ಮತ್ತೆ ಹೋಗಬೇಕು ಪಾಠ ಪ್ರವಚನ ಮಾಡಲಿಕ್ಕೆ ಭೂಮಂಡಲಕ್ಕೆ ಅಂತ ಹೇಳಿ ಅಲ್ಲೇ ಇರುವಂತಹ ಶುದ್ಧ ಶಿಲಾತ್ಮ ಪ್ರತಿಮಾಹ ಯಾಸಧ ಪದ್ಮಾ ಸಹಿತೋ ದೋಷಹಿತ ಸನ್ನಿಹಿತ ಅಂತ ಅಲ್ಲಿರುವ ಶುದ್ಧವಾದ ಮಣ್ಣಿನಿಂದ 8 ಮುಷ್ಟಿಗಳನ್ನ ರಚನೆ ಮಾಡಿಕೊಟ್ರು. ಅದೇ ವ್ಯಾಸ ಮುಷ್ಟಿಗಳು ಅಂತ ಪ್ರಸಿದ್ಧವಾಗಿದೆ. ಆ ವ್ಯಾಸ ಮುಷ್ಟಿಯನ್ನ ಇವತ್ತು ನಾವು ಸುಬ್ರಹ್ಮಣ್ಯ ಮಠದಲ್ಲೂ ಇದೆ, ಸೋದಾ ಮಠದಲ್ಲೂ ಇದೆ, ಅಲ್ಲಿ ತೋರಿಸ್ತಾರೆ. ತುಂಬಾ ಸುಂದರವಾದ ವ್ಯಾಸ ಮುಷ್ಟಿ, 8 ವ್ಯಾಸ ಮುಷ್ಟಿಗಳನ್ನ ಪಡೆದಿದ್ದಾರೆ ಅಂತ. ಶುದ್ಧ ಶಿಲಾತ್ಮ ಪ್ರತಿಮಾಹ ಅಂತ ಹೇಳಿದ್ದಾರೆ. ಅಂತಹ ವ್ಯಾಸ ಮುಷ್ಟಿಗಳನ್ನ
ನಾರಾಯಣನಾದ ವಿಧು ವ್ಯಾಸ ಮುಷ್ಟಿ ಆದ ಭಗವಂತ
ಯಾರಿಗೆ ಆಚಾರ್ಯರಿಗೆ ದಯಪಾಲಿಸಿದ ಅಂತ. ದೋಣಿಗಳಿಲ್ಲದಿದ್ದರೂ ತಾವೊಬ್ಬರೇ ವಸ್ತ್ರವನ್ನು ಒದ್ದೆ ಆಗದಂತೆ ಗಂಗಾನದಿಯನ್ನು ದಾಟಿದವರು ಯಾರು ಅಂದ್ರೆ ಕಥಾನಾಯಕರಾದ ಮಧ್ವಾಚಾರ್ಯರು ಅಂತ ಉತ್ತರ. ಮತ್ತೊಂದು ಬಾರಿ ದೋಣಿ ಇಲ್ಲದೆ ಇದ್ದಾಗ ನೀರಿನ ಮೇಲೆ ನಡೆದು ಹೋದ್ರಂತೆ ಕಾವಿಶಾಟಿ ಒದ್ದೆ ಆಗಿರಲಿಲ್ಲ ಆಚಾರ್ಯರದ್ದು ಅನ್ನುವ ಕಥೆ ಇದೆ, ಅದಕ್ಕೆ ಸಂಬಂಧಪಟ್ಟದ್ದು. ಮಧ್ವಾಚಾರ್ಯರು ಹಸ್ತಿನಾಪುರದ ಯಾವ ಸ್ಥಳದಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಕೈಗೊಂಡರು? ಪ್ರಯಾಣ ಮಾಡ್ತಾ ಹಸ್ತಿನಾವತಿಯಲ್ಲಿಯೇ ಒಂದು ಚಾತುರ್ಮಾಸ್ಯ ಮಾಡಿದ್ರು. ಅವರ ಕಾರ್ಯಕ್ಷೇತ್ರ ಭೀಮಸೇನ ಅವತಾರದಲ್ಲಿ ಏಕಾಂತ ಸ್ಥಳದ ಒಂದು ಮಠದಲ್ಲಿ ಚಾತುರ್ಮಾಸ್ಯವನ್ನ ಕೈಗೊಂಡ್ರು. ಮಧ್ವಾಚಾರ್ಯರ ಶಿಷ್ಯರಿಗೂ ಮಧ್ವಾಚಾರ್ಯರಿಗೂ ಅಲ್ಲಿ ಒಂದು ಸ್ವಲ್ಪ ಏನು ಅಂದ್ರೆ ಸುಮ್ಮನೆ ತಮಾಷೆಗಾಗಿ ಆಚಾರ್ಯರ ಬಲ ಪರೀಕ್ಷೆ. ನಾನು ಅವಾಗ್ಲೇ ಹೇಳಿದ್ನಲ್ಲ ಎಲ್ಲಾ ರೀತಿ ಪ್ರಾವೀಣ್ಯವನ್ನ ಸಂಪಾದನೆ ಮಾಡಿದ್ರು ಅಂತ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರ ಶಿಷ್ಯರುಗಳೇ ಆಚಾರ್ಯರ ಜೊತೆಗೆ ಕುಸ್ತಿ ಆಟ ಆಡಿದ್ದಾರೆ ಆಚಾರ್ಯರು ವಿನೋದದಿಂದ. 15 ಜನ ಒಟ್ಟಿಗೆ ಬಂದ್ರೆ 15 ಜನಗಳಿಗೆ ಏಕಕಾಲದಲ್ಲಿ ಆಚಾರ್ಯರನ್ನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಚಾರ್ಯರು 15 ಜನರನ್ನು ಏಕಕಾಲದಲ್ಲಿ ನಿಗ್ರಹಿಸಿದ್ರು. 7-8 ಅಕ್ಷೋಹಿಣಿ ಸೇನೆಯನ್ನ ಏಕಾಕಿಯಾಗಿ ಹೊಡೆದ ಭೀಮಸೇನ ಇವರು 15 ಜನ ಯಾವ ಲೆಕ್ಕ? ಆಚಾರ್ಯರು ತಮ್ಮ ಹೆಬ್ಬೆರಳನ ಭೂಮಿಗೆ ಒತ್ತಿದ್ರೆ ಅಷ್ಟು ಜನ ಸೇರಿ ಎಳೆದ್ರು ಆ ಅಂಗುಷ್ಟವನ್ನ ಮೇಲೆ ಎತ್ತಲಿಕ್ಕೆ ಆಗ್ತಾ ಇರ್ಲಿಲ್ಲಂತೆ. ಅಂತಹ ಪರಾಕ್ರಮ, ದೈಹಿಕವಾದ ಬಲ ಮತ್ತೆ ಒಳಗಡೆ ಇರುವ ಸತ್ವಬಲ, ಎರಡರಲ್ಲಿಯೂ ಆಚಾರ್ಯರು ಮೇಲುಗೈಯನ್ನ ಸಾಧಿಸಿದ್ರು ಅನ್ನಲಿಕ್ಕೆ ಪೂರಕವಾದ ಕಥೆಗಳು. ಎಷ್ಟು ಜನ ಶಿಷ್ಯರು ಅನ್ನೋದಕ್ಕೆ 15 ಜನ ಅಂತ ಉತ್ತರ. ವಾರದಲ್ಲಿ ಮಧ್ವಾಚಾರ್ಯರ ಮುಂದೆ ಸೋತಾಗ ವಿಷಯಾಂತರ ಮಾಡಲು ಜ್ಞಾನ ಶಬ್ದದ ಅರ್ಥವನ್ನು ಕೇಳಿ ಅಪಮಾನಿತನಾದವನು ಯಾರು? ಮಧ್ವಾಚಾರ್ಯರ ಜೊತೆಗೆ ವಾದ ಮಾಡ್ತಾ ಇದ್ದಾಗ ನಿರ್ದಿಷ್ಟವಾದ ವಾದದ ವಿಷಯದಲ್ಲಿ ಉತ್ತರ ಕೊಡ್ಲಿಕ್ಕೆ ಬರದೆ ಜ್ಞಾನ ಶಬ್ದದ ಅರ್ಥವನ್ನು ಕೇಳಿ ಆ ಶಬ್ದದ ಅರ್ಥವನ್ನು ಸರಿಯಾಗಿ ಹೇಳಿಕ್ ಬರದೆ ವಿಲಿ ವಿಲಿ ಒದ್ದಾಡಿದ ವಾದ ಪಂಡಿತ ಇಂದ್ರಪುರಿ ಎನ್ನುವ ಸನ್ಯಾಸಿ ಅಂತ ಉತ್ತರ. ಮಧ್ವಾಚಾರ್ಯರು ಶಿಷ್ಯರಿಂದ ಮಣ್ಣನ್ನು ಅಗೆಸಿ ತಾವು ಮೊದಲು ಉಪಯೋಗಿಸಿದ ಮಹಾಗದೆಯನ್ನು ತೋರಿಸಿದ ಸ್ಥಳ ಯಾವುದು? ಆಚಾರ್ಯರು ಇದೇ ಕುರುಕ್ಷೇತ್ರದಲ್ಲಿ ಚಾತುರ್ಮಾಸ ವ್ರತವನ್ನೆಲ್ಲ ಮುಗಿಸಿದ ಮೇಲೆ ಹೋಗಬೇಕಾದ್ರೆ ತಾವು ಭೀಮಸೇನ ಅವತಾರದಲ್ಲಿ ಉಪಯೋಗಿಸಿದ ಗದೆಯನ್ನ ಶಿಷ್ಯರ ಕೈಯಲ್ಲಿ ಮಣ್ಣ ತೆಗಿಲಿ ಎಂದರು. ಎಂತಹ ಸರ್ವಜ್ಞರು ನೋಡಿ, ಯಾವ ದ್ವಾಪರ ಯುಗದಲ್ಲಿ ಆಗಿ ಬಿದ್ದಿರುವಂತಹ ಒಂದು ಗದೆ, ಆ ಪ್ರದೇಶ, ಆ ಭೂಭಾಗ, ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಮಣ್ಣು ತೆಗೀರಿ ಅಂತಾರೆ. ಅಲ್ಲಿ ಮಣ್ಣು ತೆಗೆದ್ರೆ ಭೀಮಸೇನ ದೇವರ ಗದೆ ಅಲ್ಲೇ ಹೂತಿ ಹೋಗಿರುತ್ತೆ. ಆ ಕುರುಕ್ಷೇತ್ರದಲ್ಲಿ ತೋರಿಸಿದ್ರು. ರುದ್ರದೇವರು ವಿಪ್ರವೇಶದಲ್ಲಿ ಮಧ್ವಾಚಾರ್ಯರ ಬಳಿ ಹೋಗಿ ನಮಸ್ಕರಿಸಿದ ಸ್ಥಳ ಯಾವುದು? ಮಧ್ವಾಚಾರ್ಯರು ಶಿಷ್ಯರ ಜೊತೆಗೆ ಬದರಿ ಯಾತ್ರೆಯನ್ನು ಮಾಡುವ ಪ್ರಸಂಗದಲ್ಲಿ ಋಷಿಕೇಶದೇಶೇ ಸ್ಪಷ್ಟಂ ದೃಷ್ಟೋಪ್ಯ ದೃಷ್ಟ ಸಪದಿ ವಿಹಿತವಾ ನಿಸ್ಮಯಂ ದೇಹವಾಜ ಅನ್ನಂತ ಆ ಶಿಷ್ಯರೆಲ್ಲ ಕಂಗಾಲು ಆಗೋ ಹಾಗೆ ಮಧ್ಯಾಹ್ನ ಕಾಲ ಬಂದಿದೆ, ಊಟ ಮಾಡಬೇಕು, ಯಾವುದೇ ವ್ಯವಸ್ಥೆಗಳಿಲ್ಲ ಅಂದಾಗ ಒಬ್ಬ ಬ್ರಾಹ್ಮಣನ ಮೂಲಕ ಎಲ್ಲಾ ಪದಾರ್ಥಗಳನ್ನ ರುದ್ರದೇವರೇ ಕಳಿಸಿಕೊಟ್ಟಿದ್ದಾರೆ. ಋಷಿಕೇಶ ತೀರ್ಥದಲ್ಲಿ ಸುಂದರನಾದ ಒಬ್ಬ ಪುರುಷ ಬಂದು ಆಚಾರ್ಯರನ್ನ ಭೇಟಿ ಮಾಡಿದ, ಕಣ್ಣಿಗೆ ಕಾಣಿಸಿದ ಅನ್ಬೇಕಾದ್ರೆ ಅದೃಶ್ಯನಾದ. ಎಲ್ಲ ಶಿಷ್ಯರು ಕೇಳಿದ್ರು ಯಾರದು ಅಂತ. ಇದು ಗಂಗಾ ಸನ್ನಿಧಾನದಲ್ಲಿ ಯಾವಾಗ್ಲೂ ರುದ್ರದೇವರು ರುದ್ರ ಭೂಮಿ ಅಂತ ಬರೆದಿರ್ತಾರಲ್ಲೆಲ್ಲ, ಆಯ್ತಾ, ದೇವ ಆ ರುದ್ರದೇವರು ವಾಸ ಮಾಡಿರುವಂತಹ ಪುಣ್ಯಪದೇ ಇಲ್ಲ. ಶ್ರೀಮದ್ ಆಚಾರ್ಯರಿಗೆ ಶ್ರೀಮದ್ ಆಚಾರ್ಯರ ದರ್ಶನವನ್ನ ರುದ್ರದೇವರು ಪಡೆದುಕೊಂಡು ಹೋದ್ರು ಅಂತ ಕಥೆ ಇದೆ. ಮ್ಯೂಟ್ ಮಾಡಿ ಅದನ್ನ. ರುದ್ರದೇವರು ವಿಪ್ರವೇಗದಲ್ಲಿ ಮಧ್ವಾಚಾರ್ಯ ಬಳಿ ಹೋಗಿ ನಮಸ್ಕರಿಸಿದ ಸ್ಥಳ ಋಷಿಕೇಶ ಅಂತ ಉತ್ತರ. ರಾಜಕೀಲಿ ಎಂಬ ದೊಡ್ಡ ಗಾತ್ರದ 1000 ಬಾಳೆಹಣ್ಣನ್ನು ಮಧ್ವಾಚಾರ್ಯರು ತಿಂದು ಜೀರ್ಣ ಮಾಡಿಕೊಂಡ್ರು 3 ಬಾರಿ. ಒಂದು ಕೇರಳ ಕಾಸರಗೋಡಿನಲ್ಲಿ ಬಾಳೆಹಣ್ಣನ್ನ ತಿಂದ ಕಥೆಯನ್ನು ಹಿಂದೆ ಕೇಳಿದ್ದೇವೆ. ಆಮೇಲೆ 1000 ಬಾಳೆಹಣ್ಣ ತಿಂದ ಕಥೆ ಇದೆ. ಇನ್ನೊಂದು ಗೋವಾ ಕ್ಷೇತ್ರದಲ್ಲಿ 4000 ಬಾಳೆಹಣ್ಣನ್ನ ತಿಂದ ಕಥೆ ಇದೆ. ನಾರಾಯಣ ದೇವರಿಗೆ ತುಂಬಾ ಇಷ್ಟವಾದ ಹಣ್ಣು ಬಾಳೆಹಣ್ಣು. ಅದನ್ನ ಅವರ ಭೃತ್ಯರಾದ ಬಾಳೆಹಣ್ಣನ್ನ ಮಧ್ವಾಚಾರ್ಯ ಜಾಸ್ತಿ ಯಾಕೆ ತಿಂತಿದ್ರು ಅಂದ್ರೆ ಅದು ಹನುಮಂತನ ಅವತಾರದಲ್ಲಿ ಬಾಳೆಹಣ್ಣನ್ನ ತುಂಬಾ ಇಷ್ಟಪಟ್ಟಿದ್ರು. ಆ ಅಶೋಕವನದಲ್ಲಿ ಹೋದಾಗಲೂ ಸೀತಾದೇವಿ ಬಾಳೆಹಣ್ಣಿನ ತೋಟಕ್ಕೆ ಹೋಗಿ ನೀನು ಹಣ್ಣನ್ನು ತಿನ್ಕೊಂಡು ಬಾ ಅಂತ ಹೇಳಿದ್ಲು ಅಂತ ಕಥೆ ಇದೆ ರಾಮಾಯಣದಲ್ಲಿ. ಹಾಗಾಗಿ ಬಾಳೆಹಣ್ಣು ಅಂದ್ರೆ ತುಂಬಾ ಅದು ಜನ್ಮಾಂತರದ ಸಂಸ್ಕಾರ. ಹಾಗಾಗಿ ಆಚಾರ್ಯರಿಗೆ ಬಾಳೆಹಣ್ಣು ತುಂಬಾ ಇಷ್ಟ ಆಯ್ತು. 1000 ಬಾಳೆಹಣ್ಣನ ಮಧ್ವಾಚಾರ್ಯರು ತಿಂದು ಜೀರ್ಣ ಮಾಡಿಕೊಂಡ ಜಾಗ ಯಾವುದು ಅಂದ್ರೆ ಇಶುಪಾತ ಅಂತ. ಪರಶುರಾಮ ಕ್ಷೇತ್ರದಲ್ಲಿ ಇಶುಪಾತ ಅನ್ನುವ ಜಾಗದಲ್ಲಿ ರಾಜಕೀಲಿ ಎನ್ನುವ ದೊಡ್ಡ ದೊಡ್ಡ ಬಾಳೆಹಣ್ಣನ ತಿಂದ್ರು. ಎಲ್ಲರೂ ಇದು ಮಧ್ವಾಚಾರ್ಯರು 4000 ದೊಡ್ಡ ಬಾಳೆಹಣ್ಣನ್ನು 30 ಕೊಡ ಹಾಲನ್ನು ಕುಡಿದು ಜೀರ್ಣ ಮಾಡಿಕೊಂಡದ್ದು ಎಲ್ಲಿ? ಗೋವಾ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯ ರಾಜ ಆಚಾರ್ಯನ ಮಹಿಮೆಯನ್ನ ಕೇಳಿ ಆ ಮಾರ್ಕೆಟ್ ಅಲ್ಲಿರುವ ಹಣ್ಣನ್ನೆಲ್ಲ ತರಿಸಿಟ್ಟ. ಊಟ ಆದ್ಮೇಲೆ ರಾಜಕೀಲಿ ಅಂತ ಕೇಂದ್ರ ಬಾಳೆಹಣ್ಣಿಗಿಂತ ಉದ್ದುದ್ದ ಇರುವ ಬಾಳೆಹಣ್ಣು, ಊಟ ಆದ್ಮೇಲೆ ಹಾಲನ್ನ ತಂದಿಟ್ಟ. ಒಂದೊಂದು ಕೊಡಪಾನದಲ್ಲಿ 12 ಲೀಟ್ರ್ ಹಾಲು, 360 ಲೀಟ್ರ್ ಹಾಲು, 4000 ಬಾಳೆಹಣ್ಣು. ಊಟ ಆದ್ಮೇಲೆ ಸ್ವೀಕಾರ ಮಾಡಿದ್ರು ಮಧ್ವಾಚಾರ್ಯರು. ಅದಕ್ಕೆ ಹಿಂದೆ ಗುರುಗಳು ಕೇಳಿದ್ರು ನೀವು ಇಷ್ಟೊಂದೆಲ್ಲ ತಿಂದ್ರಲ್ಲ ಹೇಗೆ ಅಂತ ಕೇಳಿದ್ರೆ ಅಂಗುಷ್ಟ ಮಾತ್ರ ಜಠರೇ ಪ್ರತಿಷ್ಠಿತ ಅಂತ ಹೇಳಿದ್ರು. ಜಗತ್ತನ್ನೇ ಸುಡುವ ಜಾಠರಾಜ್ಞೆ ಇದೆ, 4,000 ಬಾಳೆಹಣ್ಣು ಈ ಹಾಲೆಲ್ಲಿ ಲೆಕ್ಕ. ಎಲ್ಲ ಊಟ ಆದ್ಮೇಲೆ ಸ್ವೀಕಾರ ಮಾಡಿ ಶಿಷ್ಯರನ್ನೆಲ್ಲ ಪಾಠಕ್ಕೆ ಕರೆದು ಕೂರಿಸ್ಕೊಂಡ್ರು. ಗೋವಾರಾಜನಿಗೆ ಅನ್ನಿಸ್ತಂತೆ, ಎಂಥ ಗಟ್ಟಿ ಥಾಂಡಿಗ ಈ ಸನ್ಯಾಸಿ, ನಮ್ಮ ರಾಜ್ಯದ ರಕ್ಷಣೆಗೆ ಇವ್ರು ಇದ್ಬಿಟ್ರೆ ತಲೆ ಬಿಸಿಯೇ ಇಲ್ಲ ಅಂತ ಎಲ್ಲಾ ಕಡೆಯಿಂದ ಬಾಗಿಲು ಹಾಕಿಸ್ಬಿಟ್ಟಂತೆ. ಇದು ಮಧ್ವ ವಿಜಯದಲ್ಲಿಲ್ಲ, ಆದ್ರೆ ಹೆಜೆಟ್ಟುಗಳಲ್ಲೂ ಈ ಕಥೆಗಳಿದೆ. ತುಂಬಾ ಪ್ರಸಿದ್ಧವಾದ ಕಥೆ ಇದು. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಅಂದ್ರೆ ವಾಯುವಿನ ಬಂಧನ ಮಾಡಿದ್ರೆ ಏನಾಗುತ್ತೆ, ಪ್ರಾಣ ಹೊರಟು ಬಲಾತ್ಕಾರ ಮಾಡಿದವ, ವಾಯುವಿನ ಬಂಧನ ಮಾಡಿದ್ರೆ ಆಚಾರ್ಯರು ಶಪಿಸ್ತಾರವನನ್ನ, ನೀನು 15 ದಿನದಲ್ಲಿ ಸತ್ತೋಗು ಅಂತ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಆಚಾರ್ಯರು ತಮ್ಮ ಯೋಗ ಶಕ್ತಿಯನ್ನ ಶಿಷ್ಯರಿಗೆಲ್ಲ ಆವಾಹನೆ ಮಾಡಿ ಎಲ್ಲರೂ ಗೋವಾದಿಂದ ಹೊರಗೆ ಹೋಗ್ತಾ ಇದ್ರಂತೆ. ಅವ್ನು ಬಂಧನ ಮಾಡಿದ ಬಾಗಿಲು ತೆಗೆದು ನೋಡ್ತಾನೆ, ಇಲ್ಲಿ ಯಾರೂ ಇಲ್ಲ. ಆಚಾರ್ಯರನ್ನ ಬಂಧನ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ, ಕೃಷ್ಣನ ಭಕ್ತರು. ಕೊನೆಗೆ ಅಲ್ಲಿಗೆ ಹೋಗಿ ಕ್ಷಮೆ ಕೇಳ್ತಾನೆ, ನನ್ನಿಂದ ಅಪರಾಧವಾಯಿತು ಅಂತ. ಅವಾಗ 15 ದಿನಕ್ಕೆ ಸಾಯಿ ಅಂತ ಕೊಟ್ಟ ಶಾಪವನ್ನ 6 ತಿಂಗಳ ನಂತರ ನಿನಗೆ ಮರಣ ಬರಲಿ ಅಂತ ಹೇಳ್ತಾರೆ ಆಚಾರ್ಯರು. ದುಷ್ಟತನ, ಆಚಾರ್ಯರನ್ನ ಕುಹಕತನದಲ್ಲಿ ಬಂಧನ ಮಾಡ್ಲಿಕ್ಕೆ ನೋಡಿದ್ದ ಗೋವೆಯ ರಾಜ ಅಂತ. ಆ ಕಥೆಗಳೆಲ್ಲ ಮಧ್ವ ವಿಜಯದಲ್ಲಿ ಇಲ್ಲ, ನಾನಲ್ಲಿ ಬೇರೆ ಕಡೆಯಿಂದ ತಂದು ಹೇಳಿದ್ದೇನೆ. 4,000 ಬಾಳೆಹಣ್ಣನ್ನ ತಿಂದು ಜೀರ್ಣ ಮಾಡಿಕೊಂಡ ಜಾಗ ಗೋವಾ. ಎಲ್ಲರೂ ಮೈಮರೆಯುವಂತೆ ಸುಮಧುರವಾಗಿ ಹಾಡಿ ಮರದಲ್ಲಿ ಆ ಕೂಡಲೇ ಫಲಪುಷ್ಪಗಳು ಅರಳುವಂತೆ ಮಧ್ವಾಚಾರ್ಯರು ಮಾಡಿದ ಸ್ಥಳ ಯಾವುದು ಅಂತ ಮತ್ತೊಂದು ಪ್ರಶ್ನೆ ಇದೆ. ಅದಕ್ಕೆ ಪಶುಪೆ ಅಂತ, ಗೋ ವಿಷಯ ಪಶುಪೆ ಅಂತ ಇನ್ನೊಂದು ನಾಮಾಂತರ. ಅಂದ್ರೆ ಆಚಾರ್ಯರು ಇಂಥ ಪವಾಡಗಳನ್ನ ತೋರಿಸಿದ್ದಾರೆ. ವೇದ ಮಂತ್ರಗಳ ಬಲದಿಂದ ಉದ್ದಿನ ಕಾಳನ್ನ, ಅಂದ್ರೆ ಹುಳ ಕಚ್ಚಿದ ಬಂಜರಾದ ಉದ್ದಿನ ಕಾಳನ್ನ ಜಪ ಮಾಡಿದ್ರು ಅದರಿಂದ ಗಿಡ ಆಗುತ್ತೆ ಅಂತ ತೋರಿಸಿಕೊಟ್ಟವರು ಆಚಾರ್ಯರು. ಆತರ ಯಾವ ಔಷಧಿ ಎನ್ನುವ ಮಂತ್ರವನ್ನು ಹೇಳಿಕೊಂಡು ಮಾಡಿದ್ರು. ಆತರ ಸರಿಯಾದ ಒಂದು ಸಂಗೀತ, ಷಡ್ಜ ಮಧ್ಯಮ ದೈವತ ಗಾಂಧಾರ, ಗಾಂಧರ್ವ ವಿದ್ಯಾ ನಿಪುಣ ಅಂತ ಆಚಾರ್ಯರಿಗೆ ಬಿರುದು. ಹಾಗಾಗಿ ಅಂತಹ ಗಾಂಧರ್ವ ವಿದ್ಯೆಗಳಿಗೆ ಈಗ ವಾದಿರಾಜರ ಕಥೆಯಲ್ಲಿ ಬರುತ್ತೆ. ಕಾರ್ತೀಕ ದೀಪಾರಾಧನೆಯ ಪ್ರಸಂಗದಲ್ಲಿ ಮಳೆ ಬಂದು ದೀಪಗಳೆಲ್ಲ ಆರಿ ಹೋದ್ರೆ ಪಾಲಗಡಲೊಡೆಯಬಾರು ಅಂತ ಆ ಪದ್ಯವನ್ನ ಸರಿಯಾದ ಸುಶ್ರಾವ್ಯ ಸ್ವರದಿಂದ ಹೇಳಿದ್ರೆ ಮಳೆ ರಾಗಗಳು ಅಂತೆಲ್ಲ ಇದೆ. ಮಳೆ ನಿಂತೋಯ್ತು, ಮಳೆ ಬರ್ಲಿಕ್ಕೆ ಮಳೆ ರಾಗ, ಮಳೆ ನಿಲ್ಲಿಕ್ಕೊಂದು ರಾಗ. ಆ ದೀಪಗಳೆಲ್ಲ ತಾನಾಗೆ ದೀಪಾವಳಿಯ ನಡುವೆ ದೀನೋಕ್ತಿ ಕೆಡದಂತೆ ಪಾಲುಗಡಲೊಡೆಯಬಾರು ಅಂತ ಆ ವಾದಿರಾಜರ ಉತ್ಸವ ನಿಂತೋಯ್ತು ಅನ್ನುವ ಸ್ಥಿತಿಯನ್ನು ದೇವರು ನಿಲ್ಲಿಸಿ ಅಲ್ಲಿ ಆ ಮಳೆಯ ಮಧ್ಯದಲ್ಲಿ ದೀಪಗಳೆಲ್ಲ ಉರುಳಿಕ್ಕೆ ಆರಂಭ ಆಯ್ತಂತೆ. ಇಂಥ ತಪಸ್ವಿಗಳು ಆ ಪರಂಪರೆಯಲ್ಲಿ ಬಂದವರು ಆಗಿದ್ದಾಗ ಆಚಾರ್ಯರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಮಾತನಾಡಬೇಕಾ, ಅವರು ಅಷ್ಟು ಕ್ರಮಬದ್ಧವಾದ ಸಂಗೀತಗಳನ್ನು ಹೇಳಬೇಕಾದ್ರೆ ಗಿಡ ಮರಗಳೆಲ್ಲ ಆ ಸಂಗೀತ ಮುಗಿಯೋದ್ರೊಳಗಡೆ ಫಲಪುಷ್ಪಗಳ ಸಮೃದ್ಧಿಯಿಂದ ಶಿರಬಾಗಿ ನೆಲಕ್ಕೆ ತಾಗಿದ್ವಂತೆ. ಅಷ್ಟು ಫಲಪುಷ್ಪಗಳ ಸಮೃದ್ಧಿ ಆಚಾರ್ಯರ ಗಾನ ಸುಧೆಯಿಂದ ಆಯಿತು. ಇದು ಆಗಿದ್ದು ಪಶುಪೆ ಎನ್ನುವ ಗೋ ವಿಷಯ ಅನ್ನುವ ಜಾಗದಲ್ಲಿ ಅಂತ ವರ್ಣನೆ ಮಾಡಿದ್ದಾರೆ. ಇಂಥ ಶ್ರೀಮದ್ ಆಚಾರ್ಯರ ಪಾಠಗಳನ್ನ ಕೇಳಲಿಕ್ಕೆ ಶೇಷದೇವರು ಸನಕಾದಿಗಳು ಮಧ್ವಾಚಾರ್ಯರ ಬಳಿ ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು ಅಂತ ಪ್ರಶ್ನೆ, ಮಧ್ವಾಚಾರ್ಯರ ಪ್ರವಚನವನ್ನ ಕೇಳಲಿಕ್ಕೆ ಅಂತ. ಒಂದು ಬಾರಿ ಮಧ್ವಾಚಾರ್ಯರು ಪಾಠ ಮಾಡ್ತಾ ಇದ್ರಂತೆ, ರಾತ್ರಿ ಹೊತ್ತು ದೀಪ ಆರಿ ಹೋಯ್ತು. ದೀಪ ಆರಿ ಹೋದ್ರೆ ಮತ್ತೆ ಹಚ್ಚಿಕೊಂಡು ಬರ್ಬೇಕು ಪಾಠದ ನಡುವೆ. ದೀಪ ಆರಿ ಹೋದ ನಡುವೆ ಒಂದಷ್ಟು ಬೆಳಕು ಬೇರೆ ಕಾಣಿಸ್ತಂತೆ. ಶಿಷ್ಯರು ಕೇಳ್ತಾರೆ, ಇದೇನು ಬೆಳಕು? ನನ್ನ ಗ್ರಂಥಗಳ ಪಾಠವನ್ನು ಕೇಳಲಿಕ್ಕೆ ಶೇಷದೇವರು ಸನಕಾದಿಗಳೆಲ್ಲ ಆಗಮಿಸಿರ್ತಾರೆ. ಆಚಾರ್ಯರ ಸಿದ್ಧಾಂತ ದೇವತೆಗಳಿಂದ ಮಾನ್ಯ ಮಾಡುವಂತಹ ಸಿದ್ಧಾಂತ, ಆದ್ರಿಂದ ನಮ್ಮ ಪಾಲಿಗೆ ಸಿಕ್ಕಿದ್ದು ಇದೊಂದು ದೊಡ್ಡ ಯೋಗ ಅಂತ ಭಾವಿಸಿಕೊಂಡು ಅದನ್ನ ಮನನ ಮಾಡಬೇಕು ಅನ್ನೋದು ತಾತ್ಪರ್ಯ. ಮನೆಗೆ ಆಚಾರ್ಯರು ಕತ್ತಲೆಯಲ್ಲಿ ತಮ್ಮ ಅಂಗುಷ್ಟ ಸ್ಫುಟ ನಕಾರಾಂತ ರೋಚಿ ಶೈವ ಅಂತ ತಮ್ಮ ಬೆಳಕನ್ನ ಹೆಬ್ಬೆರಳನ್ನ ಇಡ್ತಾರೆ, ಅದು ಮುಂದೆ ಕಥೆ ಬರುತ್ತೆ. ಹೆಬ್ಬೆರಳನ್ನ ತೋರಿಸ್ತಾರೆ, ಆ ಅಂಗುಷ್ಟದಿಂದ ಬೆಳಕು ಬರುತ್ತೆ, ಆ ಬೆಳಕಿನ ಸಹಾಯದಿಂದ, ಅವರ ಹೆಬ್ಬೆರಳಿನಿಂದ ಬಂದ ಬೆಳಕಿನ ಸಹಾಯದಿಂದ ಪಾಠವನ್ನ ಮುಂದುವರಿಸ್ತಾರೆ. ಹಾಗೆ ತೇಜಸ್ಸನ್ನ ಸೃಷ್ಟಿ ಮಾಡ್ತಾರೆ, ಮಳೆಯನ್ನ ಸೃಷ್ಟಿ ಮಾಡ್ತಾರೆ. ಅದೆಲ್ಲ 16ನೇ ಸರ್ಗದಲ್ಲಿ ಒಂದಷ್ಟು ಮಹಿಮೆಗಳ ಕಥೆಯನ್ನು ಹೇಳ್ತಾರೆ. ಇದೇ ರಾಮಕುಂಜ, ನಮ್ಮ ಗುರುಗಳ ಕ್ಷೇತ್ರದಲ್ಲಿ ಒಂದು ಸರೋವರದಲ್ಲಿ ಗ್ರೀಷ್ಮ ಋತುವಿನಲ್ಲಿ ಜಾನುವಾರುಗಳಿಗೆ ನೀರಿಲ್ಲ ಅಂದಾಗ ಅಲ್ಲಿ ನೀರು ಸುರಿಸಿದೆ. ವಾಯುಬಂಧನ ಮಾಡುವ ಸಾಮರ್ಥ್ಯ ಇದೆ. ತೇಜಸ್ಸನ್ನ ಸೃಷ್ಟಿ ಮಾಡಿದ್ದಾರೆ ಕಾಲಿನ ಬೆಳಕಿನಿಂದ, ಮಳೆಯ ನೀರನ್ನ ಸೃಷ್ಟಿ ಮಾಡಿದ್ದಾರೆ ಆ ಜಾಗದಲ್ಲಿ. ಎಲ್ಲಾ ರೀತಿಯಾದ ಒಂದು ಶಕ್ತಿ ಸಂಪನ್ನತೆಯನ್ನು, ಪಂಚಭೂತಗಳ ನಿಯಾಮಕತ್ವವನ್ನು ತೋರಿಸಿಕೊಟ್ಟ ಮಹಾಮಹಿಮರು ಶ್ರೀಮದ್ ಆಚಾರ್ಯರು. ಪ್ರತಿದಿನ ಅವರು ಪಾಠ ಪ್ರವಚನ ಮಾಡಬೇಕಾದ್ರೆ ಯಾರು ಬರ್ತಾ ಇದ್ರು ಅಂದ್ರೆ, ಸನಕಾದಿಗಳು ಮಧ್ವಾಚಾರ್ಯರ ಪ್ರವಚನವನ್ನು ಕೇಳಲಿಕ್ಕೆ ಸನಕಾದಿಗಳು ಶೇಷದೇವರು ಬರ್ತಾ ಇದ್ರು. ಮಧ್ವಾಚಾರ್ಯರ ಗ್ರಂಥಗಳ ಅಧ್ಯಯನದ ಫಲವೇನು? ಪ್ರಧಾನವಾದ ಫಲ ಮೋಕ್ಷವೇ ಫಲ, ಅವಾಂತರ ಫಲವೂ ಸಿಗುತ್ತೆ. ಆಚಾರ್ಯರ ಗ್ರಂಥಗಳನ್ನು ನಂಬಿದವರಿಗೆ ಜೀವನಕ್ಕೂ ಏನು ಕೊರತೆ ಆಗೋದಿಲ್ಲ. ಜೀವನದಲ್ಲಿ ಪುತ್ರ ಸಂತತಿ, ಒಳ್ಳೆಯ ಸುಖ, ಒಳ್ಳೆಯ ರೀತಿಯಾದ ಜೀವನ, ಮನಸ್ಸಿನ ನೆಮ್ಮದಿ ಎಲ್ಲ ಬೇಕು ಅಂದ್ರೆ ಪ್ರತಿದಿನ ವಾಯುಸ್ತುತಿ ಪಾರಾಯಣ ಮಾಡಬೇಕು, ಆಚಾರ್ಯರ ಮಹಿಮೆಯನ್ನು ಮನನ ಮಾಡಬೇಕು. ಅವರಿಗೆ ಜೀವನದಲ್ಲಿ ಯಾವ ಕೊರತೆಗಳು ಉಂಟಾಗೋದಿಲ್ಲ. ಅಮುಖ್ಯವಾದ ಫಲ ಸ್ವರ್ಗಾದಿಗಳು, ಮುಖ್ಯವಾದ ಫಲ ಅದನ್ನು ಮೋಕ್ಷ ಅಮೃತತ್ವ ಅಂತ ಕರೆದಿದ್ದಾರೆ. ಇಲ್ಲಿಗೆ 10ನೇ ಸರ್ಗದ ಪ್ರಶ್ನೋತ್ತರ ಮುಕ್ತಾಯವಾಗಿದೆ. 10, 11 ಎರಡೂ ಕೂಡ ಮುಕ್ತಾಯ ಆಗಿದೆ. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ ಅಂತ ಆನಂದ ತೀರ್ಥರ ಗ್ರಂಥಗಳ ಅಧ್ಯಯನಕ್ಕೆ ಫಲ ಮೋಕ್ಷವೆಂಬ ಫಲವೇ ಇದೆ ಎನ್ನುವುದನ್ನ 11ನೇ ಸರ್ಗದ ಕೊನೆಯಲ್ಲಿ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಇನ್ನ ಮುಂದಿನದ್ದು 12ನೇ ಸರ್ಗ. 12ನೇ ಸರ್ಗದಲ್ಲಿ ಒಂದಷ್ಟು ನಾನು ಈ ವಾದ ವಿವಾದಗಳಿಗೆ ಸಂಬಂಧಪಟ್ಟಂತಹ ಒಂದು ಸಿದ್ಧಾಂತದ ಪರಿಚಯಗಳನ್ನ ಅತ್ಯಂತ ಸ್ಥೂಲವಾಗಿ, ಸುಮ್ಮನೆ ಮಾಯಾವಾದಿಗಳು, ಶಂಕರ ಮಣಿಮಂತ ಅಂತ ಈ ಶಬ್ದಗಳ ನಿಂದನೆಯನ್ನೇ ಕೇಳಿಸಿಕೊಂಡವರಿಗೆ ಯಾಕೆ ಪಂಡಿತಾಚಾರ್ಯರು ಅಂತಹ ಮಾತುಗಳನ್ನು ಆಡಿದ್ದಾರೆ, ಸಿದ್ಧಾಂತದಲ್ಲಿರುವಂತಹ ಸಾಮರ್ಥ್ಯ ಏನು, ಇತರ ಮತಗಳಲ್ಲಿರುವಂತಹ ದೌರ್ಬಲ್ಯಗಳೇನು ಅನ್ನುವುದರ ಬಗ್ಗೆ ಸ್ವಲ್ಪ 15ನೇ ಸರ್ಗದಲ್ಲಿ ಸಾಕಷ್ಟು ವಿಚಾರಗಳಿದೆ, 12ನೇ ಸರ್ಗದಲ್ಲಿಯೂ ಸ್ವಲ್ಪ ಇದೆ. ಅದನ್ನ ಕ್ರೋಢೀಕರಿಸಿಕೊಂಡು ನಾಳೆ ದಿವಸ ಆ ವಿಚಾರಗಳನ್ನ ಹೇಳುವ ಪ್ರಯತ್ನ ಮಾಡ್ತೇನೆ. ಇವತ್ತು 10, 11 ಸರ್ಗಗಳ ಒಂದು ಸ್ಥೂಲ ರೂಪದ ಈ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆಲವು ಕಥೆಗಳನ್ನ ನೋಡಿದ್ದೇವೆ. ಏನಾದರೂ ಜಿಜ್ಞಾಸೆಗಳಿದ್ರೆ ಕೇಳಬಹುದು. ಹರಯ್ಯ ನಮ್ಮ
ವ್ಯಾಸಮುಷ್ಟಿ ಅಂದ್ರೆ ಏನಾಚಾರ?
ವ್ಯಾಸಮುಷ್ಟಿ ಅಂದ್ರೆ ವೇದವ್ಯಾಸ ದೇವರು ಮಧ್ವಾಚಾರ್ಯರಿಗೆ ಮಣ್ಣನ್ನ, ಅಲ್ಲಿಯ ಊರ್ಧ್ವ ಬದರಿಯ ಅವರು ಓಡಾಡಿದ ಮಣ್ಣನ್ನ, ಅವರ ಸನ್ನಿಧಾನದ ಮಣ್ಣನ್ನ ಕೈಯಲ್ಲಿ ಉಂಡೆ ಮಾಡಿಕೊಟ್ರು. ಆ ಉಂಡೆ ಮುಷ್ಟಿಯಲ್ಲಿ ಹಾಕಿ ಬಿಗಿದ ಮಣ್ಣನ್ನ ವ್ಯಾಸ ಮುಷ್ಟಿ ಅಂತ ಕರೀತಾರೆ. ವೇದವ್ಯಾಸ ದೇವರ ಶಂಖ ಚಕ್ರಗಳ ಆ ಕೈಯಲ್ಲಿರುವ ಎಲ್ಲಾ ಚಿಹ್ನೆಗಳು ಆ ವ್ಯಾಸ ಮುಷ್ಟಿಯಲ್ಲಿ ಇರುತ್ತೆ. ರೇಖೆಗಳು ವೇದವ್ಯಾಸ ಸೋದೆ ಮಠದಲ್ಲಿ ಒಂದು ತೋರಿಸ್ತಾರೆ, ಈಗ ನೇರಳೆ ಹಣ್ಣಿನ ಗಾತ್ರದ ವ್ಯಾಸ ಮುಷ್ಟಿ ಇದೆ. ಅದರಲ್ಲಿ ವೇದವ್ಯಾಸ ದೇವರ ಕೈಯ ಆ ಒತ್ತಿದ ರೇಖೆ ಇವತ್ತು ಕಣ್ಣಿಗೆ ಕಾಣುತ್ತೆ. ಹತ್ತಿರದಿಂದ ಗಮನಿಸಿದ್ರೆ ಚೆನ್ನಾಗಿ ಕಾಣುತ್ತೆ.
ಇದು ಮಠಗಳ ಮೂಲ ಪುರುಷರ ಹೆಸರು ಒಮ್ಮೆ ಹೇಳ್ತೀರಾ?
ಅದೇ ಕಾಣೂರು ಮಠ, ರಾಮತೀರ್ಥರು. ಏನಾದ್ರು ವ್ಯತ್ಯಾಸ ಇದ್ರೆ ನೀವು ಒಂದ್ಸಲಿ ನೋಡಿ, ನನ್ನ ತಲೆಯಲ್ಲಿ ಇದ್ದದ್ದನ್ನ ಹೇಳ್ತೇನೆ. ನಾನು ಬಹುಶಃ ಸರಿ ಇದೆ ಅನ್ಕೊಂಡಿದ್ದೇನೆ. ಕಾಣೂರು ಮಠದ ಮೂಲ ಪುರುಷರು ರಾಮತೀರ್ಥರು, ಸೋದೆ ಮಠದ ಮೂಲ ಪುರುಷರು ವಿಷ್ಣು ತೀರ್ಥರು, ಕುತ್ತಿಗೆ ಮಠದ ಮೂಲ ಪುರುಷರು ಉಪೇಂದ್ರ ತೀರ್ಥರು, ಆಮೇಲೆ ಅದುಮಾರ್ ಮಠದ ಮೂಲ ಪುರುಷರು ನರಹರಿ ತೀರ್ಥರು, ಪೇಜಾವರ ಮಠದ ಮೂಲ ಪುರುಷರು ಅಧೋಕ್ಷಜ ತೀರ್ಥರು, ಕಲಿಮಾರ ಮಠದ ಮೂಲ ಪುರುಷರು ಋಷಿಕೇಶ ತೀರ್ಥರು, ಆಮೇಲೆ ಜನಾರ್ದನ ತೀರ್ಥರು ಕೃಷ್ಣಾಪುರ ಮಠದ ಮೂಲ ಪುರುಷರು, ಆಮೇಲೆ ವಾಮನ ತೀರ್ಥರು ಶಿರೂರು ಮಠದ ಮೂಲ ಪುರುಷರು, ಇನ್ನು ಅಚ್ಯುತ ಪ್ರೇಕ್ಷಾಚಾರ್ಯರು ಭೀಮನಕಟ್ಟೆ ಮಠಕ್ಕೆ ಮೂಲ ಪುರುಷರಾಗ್ತಾರೆ, ಸತ್ಯತೀರ್ಥರು ಭಂಡಾರಗಿರಿ ಮಠಕ್ಕೆ ಮೂಲ ಪುರುಷರಾಗ್ತಾರೆ, ಪದ್ಮನಾಭ ತೀರ್ಥರು ಘಟ್ಟದ ಮೇಲಿನ ಮಠಗಳಿಗೆ ಮೂಲ ಪುರುಷರಾಗ್ತಾರೆ.
ಕುರುಕ್ಷೇತ್ರ ಜಾಗದಲ್ಲಿ ಸಿಗಲು ಕಾರಣ
ಭೀಮನ ಗದೆ ಅಂದ್ರೆ ಅವನು ಉಪಯೋಗಿಸಿದ ಗದೆಗಳು ಒಂದಲ್ಲ. ವಿಚೂರ್ಣಿತೆ ದೇಹ ಮಹಾದೃಢಿಮ್ನ ಅಂತ ಜರಾಸಂದ್ರ ಜೊತೆಗೆ ಭೀಮ ಯುದ್ಧ ಮಾಡಬೇಕಾದ್ರೆ ಗಂಟಿನ 100 ಗದೆಗಳನ್ನು ಉಪಯೋಗಿಸಿದ. ಹನುಮಂತನ ಮೂಲ ರೂಪದಲ್ಲಿ ಯಾವಾಗ್ಲೂ ಒಂದು ಗದೆ ಇದೆ, ಆದ್ರೆ ಅವತಾರ ರೂಪದಲ್ಲಿ ಪಾಂಚಭೌತಿಕವಾದ ಬೇರೆ ಬೇರೆ ಜೀವರಿಗೆ ಸಂಬಂಧಪಟ್ಟಂತೆ ಹೊಡಲಿಕ್ಕೆ ಅನೇಕ ಗಂಟುಗಳ ಗದೆಗಳನ್ನ ರಚನೆ ಮಾಡ್ತಾ ಇದ್ದ. ಜರಾಸಂದನ ಯುದ್ಧದಲ್ಲಿ ಅವನ ಗದೆ ಎಲ್ಲ ಪುಡಿ ಪುಡಿ ಆಗಿ ಹೋಯಿತು ಅಂತ ಕಥೆ ಇದೆ. ಮತ್ತೆ ಇನ್ನೊಂದು ಉಕ್ಕಿನಲ್ಲಿ ಗದೆಯನ್ನ ರಚನೆ ಮಾಡಿದ. ದುರ್ಯೋಧನಿಗೆ ಹೊಡೆದ ಗದೆಯನ್ನ ದುಷ್ಟನಿಗೋಸ್ಕರ ಹೊಡೆದ ಗದೆಯನ್ನ, ಈಗ ಬಾಣಗಳನ್ನ ಪ್ರಯೋಗ ಮಾಡ್ತಾರೆ, ಅವ್ರ ಕೈಲಿ ಬಾಣ ಅವರೇ ಇಟ್ಕೊಂಡಿರ್ತಾರ, ಹಾಕಿದ ಮೇಲೆ ಮುಗೀತು. ದುರ್ಯೋಧನಿಗೋಸ್ಕರ ರಚನೆ ಮಾಡಿದ ಗದೆಯನ್ನ ಅಲ್ಲೇ ಹೊಡೆದು ಬಿಸಾಡಿದ್ರು. ಅದು ಕ್ಷಾತ್ರ ಬಲ, ಹೊಡೆದು ಅವನು ಕೋಲಲ್ಲಿ 2 ಹೊಡೆದು ಕೋಲನ್ನು ಬಿಸಾಡಿ ಬರ್ತೇವಲ್ಲ, ಅದು ಶೌರ್ಯದ ಪ್ರತೀಕ. ಹಾಗೆ ಬಿಸಾಡುವ ಗದೆಯನ್ನ ತೋರಿಸಿದ್ರು. ಅವರಲ್ಲಿ ನಿತ್ಯ ಇರುವ ಗದೆ ಅದು ಹಾಗೆ ಉಂಟು. ವಾಯುದೇವರು ಮುಖ್ಯ ಪ್ರಾಣದೇವರು, ನೀವು ಕೃಷ್ಣ ಮಠಕ್ಕೆ ಹೋದ್ರೆ ಪ್ರಾಣದೇವರು ಹಿಡ್ಕೊಂಡು ನಿಂತಿರ್ತಾರೆ, ನೋಡ್ಬೋದು. ಮಹಾಭಾರತ ತಾತ್ಪರ್ಯ ಹೌದು, ಅದೊಂದು ಬಿಟ್ಟೋಯ್ತು. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಯಾರ ಆದೇಶದಂತೆ ರಚನೆ ಮಾಡಿದ್ರು ಅಂತ, ಮಹಾಭಾರತ ಗ್ರಂಥ ವೇದವ್ಯಾಸದೇವರು ರಚನೆ ಮಾಡಿದ್ರು. ಎಲ್ಲಾ ಶ್ಲೋಕಗಳು ಕೂಡ ಪಾಠ ಭೇದಗಳಿಂದ ಉದ್ವಸ್ತ ಆಗಿ ಕಥಾಭಾಗಗಳನ್ನೇ, ಈಗ ಉದಾಹರಣೆಗೆ ದುರ್ಯೋಧನ ವಧೆಯ ಕಥೆ, ಅಲ್ಲಿಗೆ ಮರ್ಮಸ್ಥಾನಕ್ಕೆ ಭೀಮಸೇನ ಹೊಡೆದ ಅಂತ ಅಪಚಾರದ ಪಾಠಗಳನ್ನೆಲ್ಲ ಸೇರಿಸಿದ್ದಾರೆ. ಜರಾಸಂಧನ ವಧೆಯ ಕಥೆಗಳಲ್ಲಿ ಪಾಠಗಳಲ್ಲಿ ಅಪಚಾರ ಆಗಿದೆ. ಹೀಗಾಗಿ ಒಂದು ಸರಿಯಾದ ಉದ್ದೇಶಗಳನ್ನ, ಅಂದ್ರೆ ಯಾವ ಯಾವ ಕಾರಣಗಳಿಂದ ಯಾರ್ಯಾರು ಹನನ ಆಯ್ತು, ನೂರಾರು ಗೊಂದಲಗಳಿದೆ ಮಹಾಭಾರತ ಅಧ್ಯಯನಶೀಲರಿಗೆ. ಮೋಕ್ಷಪ್ರದವಾದ ಗ್ರಂಥ ಮಹಾಭಾರತ, ಆ ಗ್ರಂಥವೇ ತಪ್ಪಿ ಹೋಯ್ತು ಅಂದ್ರೆ ಮೋಕ್ಷವೇ ತಪ್ಪಿ ಹೋದಾಗಿ. ಹಾಗಾಗಿ ನಾನು ರಚನೆ ಮಾಡಿದ ಗ್ರಂಥ ಕೋಟಿ ಕೋಟಿ ಭಾಗ ನಾಗೆ ಒಂದು ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನ ರಚನೆ ಮಾಡಬೇಕು ಅಂತ ವೇದವ್ಯಾಸದೇವರು ಊರ್ಧ್ವಬದರಿಕಾಶ್ರಮಕ್ಕೆ ಹೋದಾಗ ಮಧ್ವಾಚಾರ್ಯರಿಗೆ ಆದೇಶ ಮಾಡ್ತಾರೆ. ಆ ವೇದವ್ಯಾಸದೇವರ ಆದೇಶದಂತೆ ನೋಡಿ, ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೇದಾಯ್ತು. ಬಾಕಿ ಗ್ರಂಥಗಳನ್ನೆಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯ ಪ್ರಾರ್ಥನೆ ಮಾಡಿದ್ರು. ಇನ್ನು ಬೇರೆ ಬೇರೆ ವಾದಗಳನ್ನ ಮಾಡುವ ಪ್ರಸಂಗದಲ್ಲಿ ಆಚಾರ್ಯರೇ ರಚನೆ ಮಾಡಿದ್ರು, ಅವ್ರ ಗುರುಗಳೇ ಕೇಳಿದ್ರು ಅಂತೆಲ್ಲ ಇದೆ. ಮಹಾಭಾರತ ತಾತ್ಪರ್ಯ ರಚನೆ ಮಾಡು ಅಂತ ಹೇಳಿದ್ದು ವೇದವ್ಯಾಸದೇವರೇ ಹೇಳಿದ್ದಾರೆ. ಹಾಗಾಗಿ ಮಹಾಭಾರತ ತಾತ್ಪರ್ಯಕ್ಕೆ ತುಂಬಾ ದೊಡ್ಡ ಮಹತ್ವ, ಮೋಕ್ಷವನ್ನು ಕೊಡುವ ಗ್ರಂಥ ಅಂತ ಅದನ್ನ ಪ್ರಶಂಸೆ ಮಾಡಿದ್ದಾರೆ. ನಾರಾಯಣ ರೂಪೆ ವೇದವ್ಯಾಸದೇವರ ಆದೇಶದಂತೆ ಮಹಾಭಾರತ ತಾತ್ಪರ್ಯವನ್ನು ರಚನೆ ಮಾಡಿದ್ರು ಅಂತ ಉತ್ತರ ಹೇಳಬೇಕು.
ಆಚಾರ್ಯರೇ ಇನ್ನೊಂದು ಪ್ರಶ್ನೆ,
ಶಿಷ್ಯರ ಬಗ್ಗೆ
ಸ್ವಲ್ಪ ಸ್ವಲ್ಪ ತಿಳಿತಾ ಇದೀವಿ, ಬಟ್ ಗೃಹಸ್ಥ ಶಿಷ್ಯರ ಬಗ್ಗೆ ಏನಾದ್ರೂ ಸ್ವಲ್ಪ ಹೇಳ್ತೀರಾ?
ತುಂಬಾ ಅಲ್ಲಿ ವಾಸ್ತವಿಕವಾಗಿ ಅನೇಕ ಗ್ರಾಮೇ ಗ್ರಾಮೀಣ ಸಾಮಾನ್ಯ ವಸಂತತ್ರಾವರಾಲಯ ಅಂತ ಜನಸಾಮಾನ್ಯರು ತುಂಬಾ ಜನ ಶಿಷ್ಯರಾಗಿದ್ರು, ಅದರ ಜೊತೆಗೆ ತುಂಬಾ ಜನ ಗೃಹಸ್ಥ ಶಿಷ್ಯರಿದ್ರು ಅಂತ. ನಿಮಗೆ ಇದೆಲ್ಲ ಹೆಚ್ಚು ಮಾಹಿತಿ ಶಿವಳ್ಳಿಯ ಕಡೆ ನೀವು ಪ್ರಯಾಣ ಮಾಡಿದ್ರೆ ಗೊತ್ತಾಗುತ್ತೆ. ಎರ್ಕಿ ಮಠ ಅಂತ ಇದೆ, ಆಮೇಲೆ ಇದ್ರ ನೋಡಿ ಕೃಷ್ಣಾಮೃತ ಮಹಾರಾವ ರಚನೆ ಮಾಡಿಕೊಟ್ಟಿದ್ರು ಎಡೆಪಡಿತಾರಿಗೆ, ಅವರು ಆಚಾರ್ಯರ ಶಿಷ್ಯರು. ಅದಕ್ಕೆಲ್ಲ ಕುರುಹುಗಳಿದೆ, ಆಯಾ ಮೂಲ ಪುರುಷರು ವರ್ಕಾಡಿ ಆ ಕಡೆ ಇಲ್ಲಿ ಕಾಸರಗೋಡಿನಲ್ಲಿ ತ್ರಿಗುಣಿತ ಆಚಾರ್ಯರ ಮನೆತನದವರು, ಸುಬ್ರಹ್ಮಣ್ಯ ಪಂಡಿತರು, ವಾಮನ ಪಂಡಿತರು, ಆಮೇಲೆ ತ್ರಿವಿಕ್ರಮ ಪಂಡಿತರು, ಶಂಕರ ಪಂಡಿತರು, ನಾರಾಯಣ ಪಂಡಿತರು, ಇವರೆಲ್ಲ ಆಚಾರ್ಯರ ಗೃಹಸ್ಥ ಶಿಷ್ಯರು. ಆಮೇಲೆ ಎಡಪಡಿತಾಯರು, ಆಮೇಲೆ ಮಧ್ಯದಲ್ಲಿ ರಾಮಕುಂಜದ ಹತ್ರ ಹೋಗ್ಬೇಕಾದ್ರೆ ತುಂಬಾ ಮನೆಗಳಿದೆ, ಆಚಾರ್ಯರು ಪೂಜೆ ಮಾಡಿಕೊಟ್ಟಿರುವಂತಹ ಅನೇಕ ಪ್ರತೀಕಗಳಿದೆ ಅಲ್ಲಿ, ಅದು ಅವರೆಲ್ಲ ಗೃಹಸ್ಥ ಶಿಷ್ಯರು. ಹೀಗಾಗಿ ಅವರದ್ದೆಲ್ಲ ಹೆಸರುಗಳನ್ನ ಒಂದು ಕಡೆ ದಾಖಲೆ ಮಾಡಿದ್ದಾರೆ, ಅದನ್ನ ಅನ್ವೇಷಣೆ ಮಾಡಿ ನೋಡ್ಕೊಳ್ಬಹುದು. ಸರಿ, ನಾಳೆ ಸಿಗುವ.
ಧನ್ಯವಾದ.